ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 11/2/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮ್ಮ ಬಳಿ ಜ್ಞಾನರತ್ನ ಇದೆ. ನೀವೀಗ ಈ ಜ್ಞಾನರತ್ನದ ವ್ಯಾಪಾರವನ್ನು ಮಾಡಬೇಕು. ನೀವೀಗ ಇಲ್ಲಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನೀವು ಭಕ್ತಿಯನ್ನು ಮಾಡುವುದನ್ನು ಕಲಿಯುತ್ತಿಲ್ಲ. ಇಂದಿನ ಪ್ರಶ್ನೆಯಾಗಿದೆ, ಮನುಷ್ಯರು ನಾಟಕದಲ್ಲಿ ಫಿಕ್ಸ್ ಆಗಿರುವಂತಹ ಯಾವೊಂದು ಅದ್ಭುತವಾದ ಮಾತನ್ನು ಭಗವಂತ ತಂದೆಯ ಲೀಲೆ ಎಂದು ತಿಳಿದುಕೊಂಡು ಭಗವಂತ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ? ಉತ್ತರ, ಯಾವ ದೇವತೆಯ ಬಗ್ಗೆ ಭಕ್ತರು ಭಾವನೆಯನ್ನು ಇಟ್ಟುಕೊಂಡಿರುತ್ತಾರೋ ಅವರಿಗೆ ಅದೇ ದೇವತೆಯ ಸಾಕ್ಷಾತ್ಕಾರ ಆಗುತ್ತದೆ. ಆಗ ಭಕ್ತರು ತಿಳಿದುಕೊಳ್ಳುತ್ತಾರೆ, ಭಗವಂತ ತಂದೆ ನನಗೆ ಈ ರೀತಿ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು. ಆದರೆ ನಾಟಕದ ಅನುಸಾರ ಈ ಎಲ್ಲಾ ಸಾಕ್ಷಾತ್ಕಾರಗಳು ನಡೆಯುತ್ತದೆ. ಒಂದು ಕಡೆ ಭಗವಂತ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ. ಓಂ ಶಾಂತಿ. ಭಗವಾನ್ ವಾಚಾಗಿದೆ, ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ, ಶಂಕರ ದೇವತಾಯ ನಮಃ ಎಂದು ಗಾಯನವನ್ನು ಮಾಡುತ್ತಾರೆ. ಪುನಃ ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರೆ. ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ. ಮೂಲ ವತನದಲ್ಲಿ ಪರಮಾತ್ಮ ಶಿವ ತಂದೆ ಇರುತ್ತಾರೆ ಮತ್ತು ಸಾಲಿಗ್ರಾಮಗಳು ಕೂಡ ಮೂಲ ವತನದಲ್ಲಿ ಇರುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಆತ್ಮರಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ವಾಸ್ತವದಲ್ಲಿ ಅದ್ಯಾವುದೂ ಕೂಡ ಸತ್ಸಂಗ ಅಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅದೆಲ್ಲ ಮಾಯೆಯ ಸಂಘ ಆಗಿದೆ. ಜಗತ್ತಿನಲ್ಲಿ ಯಾರೂ ಕೂಡ ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳುವುದಿಲ್ಲ. ಭಗವದ್ಗೀತೆಯ ಜ್ಞಾನವನ್ನು ಕೇಳಿದಾಗಲೂ ಕೂಡ ಶ್ರೀಕೃಷ್ಣ ಭಗವಾನ್ ವಾಚೆಂದು ತಿಳಿದುಕೊಳ್ಳುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಎಲ್ಲರೂ ಗೀತೆಯ ಅಭ್ಯಾಸವನ್ನು ಕಡಿಮೆ ಮಾಡುತ್ತಿದ್ದಾರೆ. ಏಕೆಂದರೆ ಯಾರಿಗೂ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ. ಶ್ರೀಕೃಷ್ಣನನ್ನು ತೊಟ್ಟಿಲಲ್ಲಿ ತೂಗುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವು ಯಾರನ್ನು ತೊಟ್ಟಿಲಲ್ಲಿ ತೂಗಬೇಕು ಎಂದು. ಮಕ್ಕಳನ್ನು ತೊಟ್ಟಿಲಲ್ಲಿ ತೂಗಲಾಗುತ್ತದೆ, ತಂದೆಯನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಲು ಸಾಧ್ಯ ಇಲ್ಲ. ನೀವು ಪರಮಾತ್ಮ ಶಿವ ತಂದೆಯನ್ನು ತೊಟ್ಟಿಲಲ್ಲಿ ತೂಗಲು ಸಾಧ್ಯ ಇದೆಯೇನು? ಪರಮಾತ್ಮ ತಂದೆ ಎಂದೂ ಬಾಲಕ ಆಗುವುದಿಲ್ಲ. ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಸ್ವಯಂ ಬಿಂದು ಆಗಿದ್ದಾರೆ. ಅಂದ ಮೇಲೆ ಬಿಂದು ಆಗಿರುವ ಪರಮಾತ್ಮ ತಂದೆಯನ್ನು ಹೇಗೆ ತೊಟ್ಟಿಲಲ್ಲಿ ತೂಗಲು ಸಾಧ್ಯ? ಅನೇಕರಿಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಶ್ರೀಕೃಷ್ಣನ ಬಾಯಲ್ಲಿ ಸಂಪೂರ್ಣ ವಿಶ್ವ ಇದೆ. ಏಕೆಂದರೆ ಶ್ರೀಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗುತ್ತಾರೆ. ಅಂದ ಮೇಲೆ ಇಡೀ ವಿಶ್ವ ಅನ್ನುವ ಬೆಣ್ಣೆ ಶ್ರೀಕೃಷ್ಣನ ಬಾಯಲ್ಲಿ ಇದೆ. ಜಗತ್ತಿನ ಜನ ಪರಸ್ಪರ ಹೊಡೆದಾಡುತ್ತಾರೆ, ಇಡೀ ವಿಶ್ವ ಅನ್ನುವ ಬೆಣ್ಣೆ ನಮಗೆ ಸಿಗಬೇಕು ಎಂದು. ಇಡೀ ವಿಶ್ವ ಅನ್ನುವ ಬೆಣ್ಣೆಗೋಸ್ಕರ ಜಗತ್ತಿನ ಜನ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾವು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಎಂದು ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ. ಈಗ ಅನೇಕ ಪ್ರಕಾರದ ಸಾಕ್ಷಾತ್ಕಾರ ಜನರಿಗೆ ಆಗುತ್ತದೆ, ಆದರೆ ಆ ಸಾಕ್ಷಾತ್ಕಾರದ ಯಾವ ಅರ್ಥವನ್ನೂ ಜನ ತಿಳಿದುಕೊಂಡಿಲ್ಲ. ಈಗ ಇಲ್ಲಿ ನಿಮಗೆ ಸಾಕ್ಷಾತ್ಕಾರದ ಅರ್ಥವನ್ನು ತಿಳಿಸಲಾಗುತ್ತಿದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ, ನಮಗೆ ಭಗವಂತ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಎಂದು. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಯಾರನ್ನು ನೆನಪು ಮಾಡುತ್ತೀರೋ ಅವರ ಸಾಕ್ಷಾತ್ಕಾರ ಆಗುತ್ತದೆ, ತಿಳಿದುಕೊಳ್ಳಿ. ಯಾರಾದರೂ ಶ್ರೀಕೃಷ್ಣನ ನವದಾ ಭಕ್ತಿಯನ್ನು ಮಾಡಿದರೆ ಅಲ್ಪ ಕಾಲಕ್ಕೋಸ್ಕರ ಅವರ ಎಲ್ಲಾ ಮನೋಕಾಮನೆ ಪೂರ್ಣ ಆಗುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಭಗವಂತ ತಂದೆ ನನಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಯಾರಿಗೆ ಯಾರ ಬಗ್ಗೆ ಭಾವನೆ ಇರುತ್ತದೆಯೋ, ಯಾರು ಭಾವನೆಯಿಂದ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅವರ ಸಾಕ್ಷಾತ್ಕಾರ ಆಗುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇದು ಪರಮಾತ್ಮ ತಂದೆಯ ದೊಡ್ಡ ಗುಣ ಆಗಿದೆ. ಪರಮಾತ್ಮ ತಂದೆ ಸ್ವಯಂ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಎಂದು. ಒಂದು ಕಡೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆ ಪುನಃ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ. ಎಷ್ಟೊಂದು ಅಂಧಶ್ರದ್ಧೆಯಿಂದ ಭಕ್ತಿಯನ್ನು ಮಾಡುತ್ತಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನನಗೆ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ನಾನು ಶ್ರೀಕೃಷ್ಣಪುರಿಗೆ ಹೋಗುತ್ತೇನೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಆದರೆ ಶ್ರೀಕೃಷ್ಣಪುರಿ ಎಲ್ಲಿಂದ ಬರಲು ಸಾಧ್ಯ? ಈ ಎಲ್ಲಾ ಜ್ಞಾನದ ರಹಸ್ಯವನ್ನು ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಈಗ ಶ್ರೀಕೃಷ್ಣಪುರಿಯ ಸ್ಥಾಪನೆ ಆಗುತ್ತಿದೆ. ಈ ಜಗತ್ತು ಕಂಸಪುರಿಯಾಗಿದೆ. ಕಂಸ, ಅಕಾಸುರ, ಬಕಾಸುರ, ಕುಂಭಕರ್ಣ, ರಾವಣ, ಈ ಎಲ್ಲಾ ಹೆಸರು ಅಸುರರ ಹೆಸರಾಗಿದೆ. ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಎರಡು ಪ್ರಕಾರದ ಗುರುಗಳಿದ್ದಾರೆ. ಒಂದನೇ ಪ್ರಕಾರದ ಗುರುಗಳು ಅಂದರೆ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಅವರು ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಎಂದು ಭಕ್ತಿಯನ್ನು ಮಾಡುವುದನ್ನು ಕಲಿಸುವುದಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಮನುಷ್ಯರು ಎಷ್ಟೊಂದು ಖುಷಿಯಿಂದ ಭಕ್ತಿಯನ್ನು ಮಾಡುತ್ತಾರೆ. ಮನುಷ್ಯರು ಭಕ್ತಿಯನ್ನು ಮಾಡುತ್ತಾ ಎಷ್ಟೊಂದು ಖುಷಿ ಅನುಭವವನ್ನು ಮಾಡುತ್ತಾರೆ. ಭಕ್ತಿಯನ್ನು ಮಾಡುತ್ತಾ ವಾದ್ಯಗಳನ್ನು ನುಡಿಸುತ್ತಾರೆ. ಬನಾರಸ್ನಲ್ಲಿ ನೀವು ನೋಡಬಹುದು, ಎಲ್ಲಾ ದೇವತೆಗಳ ಮಂದಿರವನ್ನೂ ಕೂಡ ಬನಾರಸ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ಭಕ್ತಿ ಮಾರ್ಗದ ಅಂಗಡಿಯಾಗಿದೆ. ಇದು ಭಕ್ತಿ ಮಾರ್ಗದ ವ್ಯಾಪಾರ ಆಗಿದೆ. ಭಕ್ತಿ ಮಾರ್ಗದ ವ್ಯಾಪಾರ ಜಗತ್ತಿನಲ್ಲಿ ನಡೆಯುತ್ತಿದೆ. ಈಗ ಮಕ್ಕಳಾದ ನೀವು ಜ್ಞಾನರತ್ನದ ವ್ಯಾಪಾರವನ್ನು ಮಾಡುತ್ತೀರಾ. ಇದಕ್ಕೆ ವ್ಯಾಪಾರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ರತ್ನಗಳ ವ್ಯಾಪಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ನಮಗೆ ಯಾವ ರತ್ನವನ್ನು ನೀಡುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ಎಲ್ಲಾ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದರೆ, ಯಾರು ಕಲ್ಪದ ಮೊದಲು ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದರು ಅವರೇ ಈಗಲೂ ಕೂಡ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅನ್ಯರ್ಯಾರೂ ಕೂಡ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಜಗತ್ತಿನಲ್ಲಿ ಯಾರೆಲ್ಲ ಬಹಳ ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅವರೆಲ್ಲರೂ ಅಂತ್ಯದಲ್ಲಿ ಬಂದು ಈ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ. ಅನೇಕರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಒಬ್ಬ ಜನಕ ಮಹಾರಾಜನ ಕಥೆಯನ್ನು ಹೇಳುತ್ತಾರೆ. ಜನಕ ಮಹಾರಾಜ ಪುನಃ ಅನುಜನಕ ಆದರು ಎಂದು ಹೇಳುತ್ತಾರೆ. ಹೇಗೆ ಕೆಲವರು ಶ್ರೀಕೃಷ್ಣ ಅನ್ನುವ ಹೆಸರನ್ನು ಇಟ್ಟುಕೊಂಡಿರುತ್ತಾರೆ, ಅಂತವರು ಪುನಃ ಹೇಳುತ್ತಾರೆ, ನಾನು ದೇವತೆ ಆದಂತಹ ಅನು ಶ್ರೀಕೃಷ್ಣ ಆಗುತ್ತೇನೆ ಎಂದು. ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ಸತ್ಯುಗದ ಶ್ರೀಕೃಷ್ಣ ಎಲ್ಲಿ? ಶ್ರೀಕೃಷ್ಣ ಎಂದು ಹೆಸರನ್ನು ಇಟ್ಟುಕೊಂಡಿರುವ ಕಲಿಯುಗದ ಮನುಷ್ಯರು ಎಲ್ಲಿ? ಕೆಲವರು ಲಕ್ಷ್ಮಿ ಅನ್ನುವ ಹೆಸರನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಪುನಃ ಈ ಲಕ್ಷ್ಮೀನಾರಾಯಣರ ಸಮ್ಮುಖಕ್ಕೆ ಹೋಗಿ ಲಕ್ಷ್ಮೀನಾರಾಯಣರಿಗೆ ಮಹಿಮೆಯನ್ನು ಮಾಡುತ್ತಾರೆ. ಅವರು ಸ್ವಯಂ ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಸಾಕ್ಷಾತ್ ಲಕ್ಷ್ಮಿಗೂ ಮತ್ತು ಲಕ್ಷ್ಮಿ ಅನ್ನುವ ಹೆಸರನ್ನು ಇಟ್ಟುಕೊಂಡಿರುವ ನನಗೂ ಏನು ಅಂತರ ಇದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಈಗ ಮಕ್ಕಳಾದ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ. ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ. ನೀವೇ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಅನೇಕ ಬಾರಿ ಈ ನಾಟಕ ಚಕ್ರ ತಿರುಗುತ್ತಾ ಇದೆ. ಈ ನಾಟಕ ಚಕ್ರ ತಿರುಗುವುದು ಎಂದೂ ನಿಲ್ಲಲು ಸಾಧ್ಯ ಇಲ್ಲ. ನೀವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಾ. ಈ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಬಂದಿದ್ದೇವೆ ಎಂದು ಮನುಷ್ಯರು ಅವಶ್ಯವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮಕ್ಕಳಾದ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಈ ಜಗತ್ತಿನಿಂದ ಅತೀ ದೂರದಲ್ಲಿರುವಂತಹ ಸ್ಥಾನ ಆದಂತಹ ಪರಮಧಾಮದಲ್ಲಿ ಇರುತ್ತೇವೆ. ಆ ಪರಮಧಾಮದಲ್ಲಿ ಸೂರ್ಯ ಚಂದ್ರರ ಪ್ರಕಾಶ ಇರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತನ್ನು ಹೆಚ್ಚಾಗಿ ಸಾಧಾರಣ ವ್ಯಕ್ತಿಗಳು ಮತ್ತು ಬಡವರೇ ಅರ್ಥ ಮಾಡಿಕೊಳ್ಳುತ್ತಾರೆ. ಏಕೆಂದರೆ ಭಾರತ ದೇಶ ಸರ್ವಶ್ರೇಷ್ಠ ಶ್ರೀಮಂತ ದೇಶ ಆಗಿತ್ತು. ಅಂದರೆ ಭಾರತ ದೇಶ ಎಲ್ಲಾ ದೇಶಕ್ಕಿಂತ ಹೆಚ್ಚು ಶ್ರೀಮಂತ ದೇಶ ಆಗಿತ್ತು. ಈಗ ಭಾರತ ದೇಶ ಎಲ್ಲಾ ದೇಶಕ್ಕಿಂತ ಜಾಸ್ತಿ ಬಡ ದೇಶ ಆಗಿದೆ. ಸಂಪೂರ್ಣ ಆಟ ಭಾರತದಲ್ಲೇ ನಡೆಯುತ್ತದೆ. ಭಾರತದಂತಹ ಪಾವನ ದೇಶ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ. ಪಾವನ ಜಗತ್ತಾದಂತಹ ಸತ್ಯುಗದಲ್ಲಿ ಪಾವನ ದೇಶವೇ ಇರುತ್ತದೆ. ಸತ್ಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಸಂಪೂರ್ಣ ಜಗತ್ತು ಬೇಹದ್ದಿನ ದ್ವೀಪ ಆಗಿದೆ. ಹೇಗೆ ಲಂಕೆ ಒಂದು ದ್ವೀಪ ಆಗಿದೆ. ರಾವಣ ಲಂಕೆಯಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಸಂಪೂರ್ಣ ಜಗತ್ತೇ ಬೇಹದ್ದಿನ ಲಂಕೆಯಾಗಿದೆ. ಈ ಬೇಹದ್ದಿನ ಲಂಕೆಯಲ್ಲಿ ರಾವಣನ ಸಂಪೂರ್ಣ ರಾಜ್ಯ ನಡೆಯುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ಸಂಪೂರ್ಣ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ. ಇದು ಒಂದು ದ್ವೀಪ ಆಗಿದೆ. ಈ ದ್ವೀಪದಲ್ಲಿ ರಾವಣ ರಾಜ್ಯ ಇದೆ. ನೀವೆಲ್ಲರೂ ಸೀತೆಯರಾಗಿದ್ದೀರಾ. ಸೀತೆಯರಾದ ನೀವು ರಾವಣನ ಜೈಲಿನಲ್ಲಿ ಇದ್ದೀರಾ. ಜಗತ್ತಿನ ಜನ ಅನೇಕ ಹದ್ದಿನ ಕಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಂಪೂರ್ಣ ಬೇಹದ್ದಿನ ಮಾತಾಗಿದೆ. ಇದು ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದ ಆಧಾರದಿಂದ ಪುನಃ ಸಣ್ಣ ಸಣ್ಣ ನಾಟಕಗಳನ್ನು ಕುಳಿತು ನಿರ್ಮಾಣ ಮಾಡುತ್ತಾರೆ. ಈ ಫಿಲಂ ಮುಂತಾದದ್ದನ್ನು ಈಗ ಈ ಕಲಿಯುಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಈ ನಾಟಕದ ಆಧಾರದಿಂದ ಜ್ಞಾನವನ್ನು ತಿಳಿಸಲು ಸಹಜ ಆಗುತ್ತದೆ. ಬೇಹದ್ದಿನ ಸಂಪೂರ್ಣ ನಾಟಕ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ. ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನದ ಜ್ಞಾನ ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಮೂಲವತನದ ನಿವಾಸಿಗಳಾಗಿದ್ದೇವೆ. ದೇವತೆಗಳು ಸೂಕ್ಷ್ಮವತನದ ನಿವಾಸಿಗಳಾಗಿದ್ದಾರೆ. ಸೂಕ್ಷ್ಮವತನದ ನಿವಾಸಿಗಳಾದಂತಹ ದೇವತೆಗಳಿಗೆ ಸೂಕ್ಷ್ಮ ದೇವತೆಗಳು ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸದ ಪಂಜರ ಇರುವುದಿಲ್ಲ. ಅಂದರೆ ಸೂಕ್ಷ್ಮವತನದಲ್ಲಿ ಮೂಳೆ ಮಾಂಸದಿಂದ ಕೂಡಿರುವಂತಹ ಈ ಶರೀರ ಇರುವುದಿಲ್ಲ. ಸೂಕ್ಷ್ಮವತನದ ಪಾತ್ರ ಸ್ವಲ್ಪ ಸಮಯಕ್ಕೋಸ್ಕರ ನಡೆಯುತ್ತದೆ. ಈಗ ನೀವೆಲ್ಲರೂ ಸೂಕ್ಷ್ಮವತನಕ್ಕೆ ಹೋಗುತ್ತೀರಾ, ಪುನಃ ಸೂಕ್ಷ್ಮವತನದಿಂದ ಈ ಸೃಷ್ಟಿಗೆ ಬರುತ್ತೀರಾ. ಪುನಃ ನಂತರ ಬೇರೆ ಯಾವ ಯುಗದಲ್ಲೂ ನೀವು ಸೂಕ್ಷ್ಮವತನಕ್ಕೆ ಹೋಗುವುದಿಲ್ಲ. ಆತ್ಮರಾದ ನೀವು ಯಾವಾಗ ಮೂಲವತನದಿಂದ ಈ ಸೃಷ್ಟಿಗೆ ಬರುತ್ತೀರೋ ಆಗ ನೀವು ಸೂಕ್ಷ್ಮವತನಕ್ಕೆ ಹೋಗಿ ಈ ಸೃಷ್ಟಿಗೆ ಬರುವುದಿಲ್ಲ. ಮೂಲವತನದಿಂದ ನೀವು ಈ ಸೃಷ್ಟಿಗೆ ಬರುವಾಗ ಡೈರೆಕ್ಟ್ ಆಗಿ ಈ ಸೃಷ್ಟಿಗೆ ಬರುತ್ತೀರಾ. ಈಗ ನೀವು ವಾಪಸ್ ಹೋಗುವಾಗ ಸೂಕ್ಷ್ಮವತನಕ್ಕೆ ಹೋಗಿ ನಂತರ ಮೂಲವತನಕ್ಕೆ ಹೋಗುತ್ತೀರಾ. ಈಗ ಈ ಸೂಕ್ಷ್ಮವತನದ ಪಾತ್ರ ನಡೆಯುತ್ತಿದೆ. ಈ ಎಲ್ಲಾ ರಹಸ್ಯವನ್ನು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಆತ್ಮರಿಗೆ ನಾನು ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಸಾಧು ಸಂತರು ಮುಂತಾದವರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸಾಧು ಸಂತರು ಎಂದೂ ಕೂಡ ಇಂತಹ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಇಂತಹ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಕರ್ಮೇಂದ್ರಿಯ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ. ಈಗ ಆತ್ಮರಾದ ನಿಮ್ಮ ದೃಷ್ಟಿ ಪರಮಾತ್ಮ ತಂದೆಯ ಮೇಲೆ ಬಿದ್ದಿದೆ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ನಿರಾಕಾರ ಪರಮಾತ್ಮ ತಂದೆಗೆ ಶಿವತಂದೆ ಅನ್ನುವ ಹೆಸರಿದೆ. ಆತ್ಮರಾದ ನಿಮ್ಮೆಲ್ಲರಿಗೂ ಆತ್ಮ ಅನ್ನುವ ಹೆಸರಿದೆ. ಇನ್ನು ನಿಮ್ಮೆಲ್ಲರ ಶರೀರದ ಹೆಸರು ಬದಲಾಗುತ್ತಿರುತ್ತದೆ, ಶರೀರದ ಹೆಸರು ಚೇಂಜ್ ಆಗುತ್ತಿರುತ್ತದೆ. ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು. ಆದರೆ ಪುನಃ ಶಿವತಂದೆ ಅನ್ನುವ ಹೆಸರನ್ನು ಹೇಳುತ್ತಾರೆ, ಶಿವನ ಪೂಜೆಯನ್ನು ಮಾಡುತ್ತಾರೆ. ಮನುಷ್ಯರು ಒಂದು ರೀತಿ ತಿಳಿದುಕೊಂಡಿದ್ದಾರೆ, ಆದರೆ ಇನ್ನೊಂದು ರೀತಿ ಹೇಳುತ್ತಿದ್ದಾರೆ. ಅಂದರೆ ಪರಮಾತ್ಮ ಶಿವತಂದೆ ಎಂದು ಕರೆದು ಶಿವತಂದೆಯ ಪೂಜೆಯನ್ನು ಮಾಡುತ್ತಿದ್ದಾರೆ. ಪುನಃ ಪರಮಾತ್ಮ ತಂದೆಗೆ ನಾಮರೂಪ ಇಲ್ಲ ಎಂದು ಇನ್ನೊಂದು ಮಾತನ್ನು ಹೇಳುತ್ತಿದ್ದಾರೆ. ಈಗ ಪರಮಾತ್ಮ ತಂದೆಯ ನಾಮ, ರೂಪ, ದೇಶ, ಕಾಲವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ನಿಮಗೆ ಗೊತ್ತಿದೆ, ನಾಮರೂಪ ಇಲ್ಲದೇ ಇರುವಂತಹ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ಅಂದರೆ ಮನುಷ್ಯರು ನರನಿಂದ ನಾರಾಯಣ ಆಗುತ್ತಾರೆ. ಸೆಕೆಂಡ್ನಲ್ಲಿ ಮನುಷ್ಯರು ನರನಿಂದ ನಾರಾಯಣ ಆಗಬಹುದು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆಯಾಗಿದ್ದಾರೆ. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ. ಅಂದ ಮೇಲೆ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೇವೆ. ಆದರೆ ಈ ಮಾತನ್ನು ಜಗತ್ತಿನ ಜನ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಿಮ್ಮ ಗುರಿ ಉದ್ದೇಶವೇ ನರನಿಂದ ನಾರಾಯಣ ಆಗುವುದಾಗಿದೆ. ಇದು ರಾಜಯೋಗ ಆಗಿದೆ. ಅನೇಕರಿಗೆ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತದೆ. ವಿಷ್ಣುವಿನ ಸಾಕ್ಷಾತ್ಕಾರ ಆಗುತ್ತಿದೆ ಅಂದ ಮೇಲೆ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಅನ್ನುವ ಮಾತು ಸಿದ್ಧ ಆಗುತ್ತದೆ. ನಿಮಗೆ ಗೊತ್ತಿದೆ, ಸ್ವರ್ಗದಲ್ಲಿ ಲಕ್ಷ್ಮೀ ನಾರಾಯಣರ ಸಿಂಹಾಸನದ ಹಿಂದೆ ವಿಷ್ಣುವಿನ ಚಿತ್ರವನ್ನು ಇಟ್ಟಿರುತ್ತಾರೆ. ಅಂದರೆ ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಯಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಅನ್ನುವ ಸಂಕೇತವನ್ನು ತೋರಿಸಲಾಗುತ್ತದೆ. ಈ ಲಕ್ಷ್ಮೀ ನಾರಾಯಣರು ವಿಷ್ಣುಪುರಿಗೆ ಮಾಲೀಕರಾಗಿದ್ದರು. ಸತ್ಯುಗ ಶ್ರೀಕೃಷ್ಣಪುರಿಯಾಗಿದೆ, ಈ ಕಲಿಯುಗ ಕಂಸಪುರಿಯಾಗಿದೆ. ನಾಟಕದ ಅನುಸಾರ ಈ ರೀತಿ ಹೆಸರನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ರೂಪ ಬಹಳಷ್ಟು ಸೂಕ್ಷ್ಮ ಆಗಿದೆ. ನನ್ನ ರೂಪವನ್ನು ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಹೇಳುತ್ತಾರೆ ಆತ್ಮ ಒಂದು ನಕ್ಷತ್ರ ಆಗಿದೆ ಎಂದು. ಪುನಃ ಲಿಂಗುವಿನ ರೂಪವನ್ನು ನಿರ್ಮಾಣ ಮಾಡುತ್ತಾರೆ.
ಲಿಂಗುವಿನ ರೂಪವನ್ನು ನಿರ್ಮಾಣ ಮಾಡದೇ ಇದ್ದರೆ ಪೂಜೆಯನ್ನು ಹೇಗೆ ಮಾಡಲು ಸಾಧ್ಯ? ರುದ್ರ ಯಜ್ಞವನ್ನು ರಚನೆ ಮಾಡಿ ಅಂಗುಷ್ಠಾಕಾರದ ಸಾಲಿಗ್ರಾಮಗಳನ್ನು ನಿರ್ಮಾಣ ಮಾಡುತ್ತಾರೆ. ಇನ್ನೊಂದು ಕಡೆ ಆತ್ಮ ಹೊಳೆಯುವಂತಹ ನಕ್ಷತ್ರ ಎಂದು ಹೇಳುತ್ತಾರೆ. ಆತ್ಮವನ್ನು ನೋಡಲು ಜನ ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ. ಪ್ರಯತ್ನ ಪಟ್ಟರೂ ಕೂಡ ಆತ್ಮವನ್ನು ಯಾರೂ ನೋಡಲು ಸಾಧ್ಯ ಇಲ್ಲ. ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಕಥೆಯಲ್ಲಿ ತೋರಿಸುತ್ತಾರೆ, ವಿವೇಕಾನಂದರು ಆತ್ಮವನ್ನು ನೋಡಿದರು. ರಾಮಕೃಷ್ಣರ ಆತ್ಮ ಪುನಃ ರಾಮಕೃಷ್ಣರ ತನುವಿನಿಂದ ಹೊರಗಡೆ ಬಂದು ನನ್ನಲ್ಲಿ ಸಮಾವೇಶ ಆಯಿತು ಎಂದು ವಿವೇಕಾನಂದರು ತಿಳಿದುಕೊಂಡರು. ಅಂದ ಮೇಲೆ ವಿವೇಕಾನಂದರಿಗೆ ಯಾರ ಸಾಕ್ಷಾತ್ಕಾರ ಆಗಿರಬಹುದು? ಆತ್ಮ ಮತ್ತು ಪರಮಾತ್ಮ ತಂದೆ ನೋಡಲು ರೂಪದಲ್ಲಿ ಒಂದೇ ರೀತಿ ಇದ್ದಾರೆ. ಬಿಂದುವನ್ನು ಅವರು ನೋಡಿದರು. ಬಿಂದುವನ್ನು ನೋಡಿದಾಗ ಏನೂ ಅರ್ಥ ಆಗುವುದಿಲ್ಲ. ಆತ್ಮದ ಸಾಕ್ಷಾತ್ಕಾರ ಆಗಬೇಕು ಎಂದು ಯಾರೂ ಬಯಸುವುದಿಲ್ಲ. ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ವಿವೇಕಾನಂದರು ಕೂಡ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಎಂದು ಧ್ಯಾನದಲ್ಲಿ ಕುಳಿತಿದ್ದರು. ಗುರುವಿನ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಎಂದು ವಿವೇಕಾನಂದರು ಕುಳಿತಿದ್ದರು. ಆದರೆ ಜ್ಯೋತಿಯ ಸಾಕ್ಷಾತ್ಕಾರ ಆದಾಗ ಪುನಃ ವಿವೇಕಾನಂದರು ಹೇಳಿದರು, ಜ್ಯೋತಿ ನನ್ನಲ್ಲಿ ಬಂದು ಸಮಾವೇಶ ಆಯಿತು ಎಂದು. ಈ ಮಾತನ್ನು ನೋಡಿ ಅವರಿಗೆ ಬಹಳಷ್ಟು ಖುಷಿಯಾಯಿತು. ಅಂದರೆ ಜ್ಯೋತಿಯನ್ನು ನೋಡಿ, ಜ್ಯೋತಿ ಸ್ವಯಂನಲ್ಲಿ ಸಮಾವೇಶ ಆಗಿದ್ದನ್ನು ನೋಡಿ ವಿವೇಕಾನಂದರು ಬಹಳಷ್ಟು ಖುಷಿಪಟ್ಟರು. ಇದೇ ಪರಮಾತ್ಮ ತಂದೆಯ ರೂಪ ಆಗಿದೆ ಎಂದು ವಿವೇಕಾನಂದರು ತಿಳಿದುಕೊಂಡರು. ಗುರುಗಳ ಬಗ್ಗೆ ಭಾವನೆಯಂತೂ ಇರುತ್ತದೆ ತಾನೆ? ಗುರುಗಳು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ವಿವೇಕಾನಂದರು ತಿಳಿದುಕೊಂಡರು. ಜಗತ್ತಿನ ಜನ ಯಾವ ಮಾತನ್ನೂ ಅರ್ಥ ಮಾಡಿಕೊಂಡಿಲ್ಲ. ಬಲೆ ಭಕ್ತಿ ಮಾರ್ಗದಲ್ಲಿ ಇರುವಂತಹ ಈ ಜನರಿಗೆ ಯಾರು ಜ್ಞಾನವನ್ನು ತಿಳಿಸುವುದು? ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ. ಯಾರಿಗೆ ಯಾವ ದೇವತೆಯ ರೂಪದ ಬಗ್ಗೆ ಎಷ್ಟು ಭಾವನೆ ಇರುತ್ತದೆಯೋ ಅವರು ಸಾಕ್ಷಾತ್ಕಾರದಲ್ಲಿ ಅದೇ ದೇವತೆಯ ಸ್ವರೂಪವನ್ನು ನೋಡುತ್ತಾರೆ. ಅಂದರೆ ಅದೇ ಸ್ವರೂಪದ ಸಾಕ್ಷಾತ್ಕಾರ ಅವರಿಗೆ ಆಗುತ್ತದೆ. ಹೇಗೆ ಗಣೇಶನನ್ನು ಕೆಲವರು ಬಹಳಷ್ಟು ಪೂಜೆ ಮಾಡುತ್ತಾರೆ, ಅವರಿಗೆ ಚೈತನ್ಯ ರೂಪದಲ್ಲಿ ಗಣೇಶನ ಸಾಕ್ಷಾತ್ಕಾರ ಆಗುತ್ತದೆ. ಚೈತನ್ಯದಲ್ಲಿ ಗಣೇಶನ ಸಾಕ್ಷಾತ್ಕಾರ ಆಗದೇ ಇದ್ದರೆ ಗಣೇಶನ ಬಗ್ಗೆ ಅವರು ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ತೇಜೋಮಯ ರೂಪವನ್ನು ನೋಡಿ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ, ನಾನು ಭಗವಂತ ತಂದೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೆ ಎಂದು. ಆ ಸಾಕ್ಷಾತ್ಕಾರದ ಮೂಲಕ ಬಹಳಷ್ಟು ಖುಷಿ ಪಡುತ್ತಾರೆ. ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ, ಇಳಿಯುವ ಕಲೆಯಾಗಿದೆ. ಮೊದಲನೇ ಜನ್ಮ ಬಹಳ ಚೆನ್ನಾಗಿ ಇರುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಮೊದಲನೇ ಜನ್ಮ ಬಹಳ ಚೆನ್ನಾಗಿ ಇರುತ್ತದೆ. ನಂತರ ಕಲೆಗಳು ಕಡಿಮೆ ಆಗುತ್ತಾ ಆಗುತ್ತಾ ಎಲ್ಲರೂ ಅಂತಿಮ ಸಮಯಕ್ಕೆ ಬಂದು ತಲುಪುತ್ತಾರೆ. ಮಕ್ಕಳಾದ ನೀವೇ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಯಾರು ಕಲ್ಪದ ಮೊದಲು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಅವರಿಗೆ ಈಗ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಕಲ್ಪದ ಮೊದಲು ಯಾರು ಜ್ಞಾನವನ್ನು ತಿಳಿದುಕೊಂಡಿದ್ದರೋ ಪುನಃ ಅವರೇ ಈಗ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಇನ್ನು ಉಳಿದ ಆತ್ಮರ ಧರ್ಮವೇ ಬೇರೆಯಾಗಿದೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಒಂದೊಂದು ಚಿತ್ರದಲ್ಲೂ ಭಗವಾನ್ ವಾಚ್ ಎಂದು ಬರೆಯಿರಿ. ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಇದು ಭಗವಾನ್ ವಾಚ್ ಆಗಿದೆ. ಯಾದವರು, ಕೌರವರು ಮತ್ತು ಪಾಂಡವರು ಏನನ್ನು ಮಾಡುತ್ತಾರೆ ಅನ್ನುವ ಚಿತ್ರ ಕೂಡ ಇದೆ. ನೀವೀಗ ಎಲ್ಲರನ್ನೂ ಕೇಳಬೇಕು, ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆಯೇ? ನೀವೇ ತಿಳಿಸಿ ಎಂದು ನೀವು ಎಲ್ಲರನ್ನೂ ಕೇಳಬೇಕು. ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಎಂದು ಅರ್ಥ. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲವೋ ಅವರು ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪ್ರೀತಿ ಬುದ್ಧಿ ಉಳ್ಳಂತವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಸತ್ಯಮೇವ ಜಯತೆ ಅನ್ನುವ ಶಬ್ದದ ಅರ್ಥ ಸರಿಯಾದ ಅರ್ಥ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ವಿಜಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಭಗವದ್ಗೀತೆಯನ್ನು ಭಗವಂತ ಆದಂತಹ ಶಿವತಂದೆ ನುಡಿಸಿದ್ದಾರೆ ಅನ್ನುವುದನ್ನು ನೀವೀಗ ಸಿದ್ಧ ಮಾಡಿ ತಿಳಿಸುತ್ತೀರಾ. ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸಿದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಜಗತ್ತಿನ ಜನ ಶ್ರೀಕೃಷ್ಣ ಗೀತೆಯ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡು ಭಗವದ್ಗೀತೆಯ ಪುಸ್ತಕದ ಮೇಲೆ ಕೈಯನ್ನು ಇಟ್ಟು ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಅವರನ್ನು ನೀವು ಕೇಳಬೇಕು, ಶ್ರೀಕೃಷ್ಣ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಬೇಕು, ಅಥವಾ ಭಗವಂತ ತಂದೆ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಜಗತ್ತಿನ ಜನ ಈಶ್ವರ ತಂದೆ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡು ಸತ್ಯವನ್ನು ಹೇಳಬೇಕು. ಎಲ್ಲಾ ಮಾತಿನಲ್ಲೂ ಬಹಳಷ್ಟು ಅಸತ್ಯತೆ ತುಂಬಿದೆ. ಅಂದ ಮೇಲೆ ಅವರು ಅಸತ್ಯ ಪ್ರತಿಜ್ಞೆಯನ್ನೇ ಮಾಡುತ್ತಿದ್ದಾರೆ. ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ಗುಪ್ತ ರೂಪದಲ್ಲಿ ಖುಷಿ ಇರಬೇಕು. ನಶೆಯಿಂದ ಜ್ಞಾನವನ್ನು ತಿಳಿಸಿದರೆ ನಿಮಗೆ ಸಫಲತೆ ಸಿಗುತ್ತದೆ. ನಿಮ್ಮ ಈ ಶಿಕ್ಷಣ ಕೂಡ ಗುಪ್ತ ಆಗಿದೆ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಕೂಡ ಗುಪ್ತ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ನಾವೀಗ ಹೊಸ ಜಗತ್ತಿಗೆ ಹೋಗಿ ಈ ರೀತಿ ದೇವತೆಗಳಾಗುತ್ತೇವೆ. ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಮಹಾಭಾರತ ಯುದ್ಧದ ನಂತರ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಈಗ ಮಕ್ಕಳಿಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ನಂಬರ್ ವಾರಾಗಿ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಯೋಗದಲ್ಲೂ ಕೂಡ ಮಕ್ಕಳು ನಂಬರ್ ವಾರಾಗಿ ಸ್ಥಿತ ಆಗುತ್ತೀರಾ. ಅಂದ ಮೇಲೆ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು. ನಾವು ಪರಮಾತ್ಮ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ, ನಾವು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇವೆ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದ ನಿಮ್ಮ ಈ ಪುರುಷಾರ್ಥ ಭವಿಷ್ಯದ 21 ಜನ್ಮಕ್ಕೋಸ್ಕರ ಜಮಾ ಆಗುತ್ತದೆ. ಈಗ ನೀವು ಫೇಲ್ ಆದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಫೇಲ್ ಆಗುತ್ತೀರಾ. ಈಗ ನೀವು ಫೇಲ್ ಆದರೆ ಶ್ರೇಷ್ಠ ಪದವಿಯನ್ನು ನೀವು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು. ಕೆಲವರು ಜಗತ್ತಿನಲ್ಲಿ ಇಂಥವರಿದ್ದಾರೆ, ಅವರು ಸೆಂಟರ್ಗೂ ಕೂಡ ಬರುತ್ತಾರೆ ಮತ್ತು ವಿಕಾರಕ್ಕೂ ವಶ ಆಗುತ್ತಿರುತ್ತಾರೆ, ಆದರೆ ಪುನಃ ಸೆಂಟರ್ಗೆ ಬರುತ್ತಿರುತ್ತಾರೆ. ಅವರು ತಿಳಿದುಕೊಳ್ಳುತ್ತಾರೆ ಈಶ್ವರ ತಂದೆ ಎಲ್ಲವನ್ನೂ ನೋಡುತ್ತಿದ್ದಾರೆ, ಎಲ್ಲಾ ಮಾತಿನ ಬಗ್ಗೆ ಈಶ್ವರ ತಂದೆಗೆ ಗೊತ್ತಿದೆ ಎಂದು. ಈಗ ಪರಮಾತ್ಮ ತಂದೆಗೆ ಕುಳಿತು ನಿಮ್ಮನ್ನು ನೋಡುವಂತಹ ಪರಿಸ್ಥಿತಿ ಏನು ಬಂದಿದೆ? ಪರಮಾತ್ಮ ತಂದೆ ಕುಳಿತು ನಿಮ್ಮನ್ನು ಏಕೆ ನೋಡುತ್ತಾರೆ? ನೀವು ಅಸತ್ಯವನ್ನು ಹೇಳುತ್ತೀರಾ, ವಿಕರ್ಮವನ್ನು ಮಾಡುತ್ತೀರಾ. ನೀವು ಅಸತ್ಯವನ್ನು ಹೇಳಿದರೆ, ವಿಕರ್ಮವನ್ನು ಮಾಡಿದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಈಗ ನಿಮಗೆ ಗೊತ್ತಿದೆ, ಮಕ್ಕಳು ಕಪ್ಪು ಮುಖವನ್ನು ಮಾಡಿಕೊಳ್ಳುತ್ತಾರೆ. ನೀವು ಕಪ್ಪು ಮುಖವನ್ನು ಮಾಡಿಕೊಂಡರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ. ನೀವು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡಿದ್ದೀರಾ ಅನ್ನುವುದು ತಂದೆಗೆ ಗೊತ್ತಾದರೂ ಗೊತ್ತಾಗದೇ ಇದ್ದರೂ ಮಾತಂತೂ ಒಂದೇ ಆಗಿದೆ. ನೀವು ಕಪ್ಪು ಮುಖವನ್ನು ಮಾಡಿಕೊಂಡಿದ್ದೀರೋ ಅಥವಾ ಇಲ್ಲವೋ ಅನ್ನುವುದನ್ನು ತಿಳಿದುಕೊಳ್ಳುವ ಪರಿಸ್ಥಿತಿ ಪರಮಾತ್ಮ ತಂದೆಗೆ ಏನು ಬಂದಿದೆ? ನೀವು ಏನನ್ನು ಮಾಡುತ್ತಿದ್ದೀರಾ ಅನ್ನುವುದನ್ನು ನೋಡುವ ಅವಶ್ಯಕತೆ ಪರಮಾತ್ಮ ತಂದೆಗೆ ಏನಿದೆ? ನೀವು ಪಾಪವನ್ನು ಮಾಡಿದರೆ ನಿಮ್ಮ ಮನಸ್ಸು ಸ್ವಯಂ ನಿಮ್ಮನ್ನು ತಿನ್ನುತ್ತಿರುತ್ತದೆ. ನಾನು ಇಂತಹ ಪಾಪದ ಕಾರ್ಯವನ್ನು ಮಾಡಿದರೆ ನಾನು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ ಎಂದು ನಿಮ್ಮ ಮನಸ್ಸು ನಿಮ್ಮನ್ನು ತಿನ್ನುತ್ತಿರುತ್ತದೆ. ಪರಮಾತ್ಮ ತಂದೆ ಈ ಮಾತಿನಲ್ಲಿ ಏನನ್ನು ಹೇಳಲು ಸಾಧ್ಯ? ಇನ್ನು ನಾಟಕದಲ್ಲಿ ಫಿಕ್ಸ್ ಆಗಿದ್ದರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಮಾಡಿರುವ ಪಾಪವನ್ನು ಮುಚ್ಚಿಟ್ಟರೆ ನೀವು ಸ್ವಯಂನ ಸತ್ಯಾನಾಶವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಪಾವನ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಈಗ ನಿಮಗೆ ಕೇವಲ ಇದೊಂದೇ ಇಚ್ಛೆ ಇರಬೇಕು, ನಾನು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಮಕ್ಕಳಿಗೆ ಇರಬೇಕು. ಯಾರಾದರೂ ಬದುಕಲಿ ಅಥವಾ ಸಾಯಲಿ, ಬೇರೆಯವರ ಚಿಂತೆಯನ್ನು ನೀವು ಮಾಡಬಾರದು. ಪರಮಾತ್ಮ ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ನಿಮಗೆ ಇರಬೇಕು. ಅಂದ ಮೇಲೆ ಯಾರೇ ಸಿಕ್ಕರೂ ಅವರಿಗೆ ಸ್ವಲ್ಪ ಜ್ಞಾನದ ಮಾತನ್ನು ಅವಶ್ಯವಾಗಿ ತಿಳಿಸಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಗುಪ್ತ ನಶೆಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಬೇಕು. ಮನಸ್ಸು ತಿನ್ನುವಂತಹ ಯಾವ ಕರ್ಮವನ್ನೂ ಮಾಡಬಾರದು. ನಾನು ಪರಮಾತ್ಮ ತಂದೆಯ ನೆನಪಿನಲ್ಲಿ ಎಷ್ಟು ಸಮಯ ಸ್ಥಿತ ಆಗಿರುತ್ತೇನೆ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ನಾನು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಚಿಂತೆ ಮಕ್ಕಳಿಗೆ ಸದಾ ಇರಬೇಕು. ನಾವೀಗ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಿ ಅಸತ್ಯವನ್ನು ಹೇಳಿ ನಮಗೆ ನಾವೇ ನಷ್ಟವನ್ನು ಮಾಡಿಕೊಳ್ಳಬಾರದು. ಇಂದಿನ ವರದಾನ ಆಗಿದೆ, ಮನ್ಮನಾಭವದ ಮಹಾಮಂತ್ರದ ಮೂಲಕ ಸರ್ವ ದುಃಖದಿಂದ ಪಾರಾಗುವಂತಹ ಸದಾ ಸುಖ ಸ್ವರೂಪ ಆತ್ಮರಾಗಿ. ಯಾವಾಗ ಯಾವುದಾದರೂ ಪ್ರಕಾರದ ದುಃಖ ನಿಮ್ಮ ಜೀವನದಲ್ಲಿ ಉತ್ಪನ್ನ ಆಗುತ್ತದೆಯೋ ಆ ಸಮಯದಲ್ಲಿ ತಂದೆಯ ಮೂಲಕ ಮಂತ್ರವನ್ನು ಪಡೆದುಕೊಳ್ಳಿ. ಆ ಮಂತ್ರದ ಮೂಲಕ ದುಃಖ ಓಡಿ ಹೋಗುತ್ತದೆ. ಕನಸಿನಲ್ಲೂ ಕೂಡ ಸ್ವಲ್ಪ ಕೂಡ ದುಃಖದ ಅನುಭವ ಆಗಬಾರದು. ತನುವಿಗೆ ಕಾಯಿಲೆ ಬಂದರೂ ಕೂಡ, ಧನದಲ್ಲಿ ಏರುಪೇರಾದರೂ ಕೂಡ, ಜೀವನದಲ್ಲಿ ಏನು ಬೇಕಾದರೂ ಆಗಲಿ, ಆದರೆ ದುಃಖದ ಅಲೆ ನಿಮ್ಮ ಆಂತರ್ಯದಲ್ಲಿ ಉತ್ಪನ್ನ ಆಗಬಾರದು. ಹೇಗೆ ಸಮುದ್ರದಲ್ಲಿ ಅಲೆ ಉತ್ಪನ್ನ ಆಗಿ ಅಲೆ ಬರುತ್ತಿರುತ್ತದೆ ಮತ್ತು ಹೋಗುತ್ತಿರುತ್ತದೆ, ಆದರೆ ಯಾರಿಗೆ ಆ ಅಲೆಯಲ್ಲಿ ಆಟ ಆಡಲು ಬರುತ್ತದೆಯೋ ಅವರು ಆ ಅಲೆಯಲ್ಲೂ ಕೂಡ ಸುಖದ ಅನುಭವವನ್ನು ಮಾಡುತ್ತಾರೆ. ಅಲೆಯನ್ನು ಜಂಪ್ ಮಾಡಿ ಅವರು ಹೇಗೆ ಕ್ರಾಸ್ ಮಾಡುತ್ತಾರೆ ಅಂದರೆ, ದುಃಖದ ಅಲೆ ಬಂದಾಗ ಆ ಅಲೆಯ ಜೊತೆಗೆ ನಾನು ಆಟವನ್ನು ಆಡುತ್ತಿದ್ದೇನೆ ಎಂದು ಅವರು ಅನುಭವ ಮಾಡುತ್ತಾರೆ. ಅಂದ ಮೇಲೆ ಸಾಗರನಿಗೆ ಮಕ್ಕಳಾದಂತಹ ನೀವು ಸುಖ ಸ್ವರೂಪ ಆತ್ಮರು ಆಗಿದ್ದೀರಾ. ಸುಖ ಸ್ವರೂಪ ಆತ್ಮರಾದ ನೀವು ದುಃಖದ ಅಲೆಯಲ್ಲಿ ಸಿಕ್ಕಿಹಾಕಿಕೊಳ್ಳಲು ಸಾಧ್ಯ ಇಲ್ಲ. ಸುಖ ಸ್ವರೂಪ ಆತ್ಮರಾದ ನಿಮ್ಮ ಜೀವನದಲ್ಲಿ ದುಃಖದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ. ಪ್ರತಿಯೊಂದು ಸಂಕಲ್ಪದಲ್ಲೂ ದೃಢತೆಯ ವಿಶೇಷತೆಯನ್ನು ಪ್ರತ್ಯಕ್ಷದಲ್ಲಿ ಧಾರಣೆ ಮಾಡಿಕೊಳ್ಳಿ, ಆಗ ಪ್ರತ್ಯಕ್ಷತೆ ಆಗುತ್ತದೆ. ಪ್ರತಿಯೊಂದು ಸಂಕಲ್ಪದಲ್ಲೂ ದೃಢತೆಯ ವಿಶೇಷತೆ ಇರಬೇಕು. ಆ ದೃಢತೆಯ ವಿಶೇಷತೆಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಂಡಾಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ಒಳ್ಳೆಯದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ಸ್ವ ಉನ್ನತಿಯಲ್ಲಿ, ಸೇವೆಯ ಉನ್ನತಿಯಲ್ಲಿ ಒಬ್ಬರು ಹೇಳಿದ ತಕ್ಷಣ ಇನ್ನೊಬ್ಬರು ಆಯಿತು, ನಾನು ಈ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇನೆ ಎಂದು ಆ ಸೇವೆಯನ್ನು ಮಾಡಬೇಕು. ಈ ರೀತಿ ಸದಾ ಏಕತೆ ಮತ್ತು ದೃಢತೆಯನ್ನು ವೃದ್ಧಿ ಮಾಡಿಕೊಳ್ಳಿ. ಹೇಗೆ ದಾದಿಯರಲ್ಲಿ ಏಕತೆ ಮತ್ತು ದೃಢತೆಯ ಸಂಘಟನೆ ಪಕ್ಕಾ ಇತ್ತು, ಅದೇ ರೀತಿ ಆದಿಯ ಸೇವೆಯ ಎಲ್ಲಾ ರತ್ನಗಳ ಸಂಘಟನೆ ಕೂಡ ಪಕ್ಕಾ ಆಗಿರಬೇಕು. ಈಗ ಸಂಘಟನೆಯಲ್ಲಿ ಏಕತೆ ಮತ್ತು ದೃಢತೆಯ ಅವಶ್ಯಕತೆ ಬಹಳಷ್ಟು ಇದೆ. ಒಳ್ಳೆಯದು. ಓಂ ಶಾಂತಿ.